ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 18/1/2025 ಅವ್ಯಕ್ತ ಬಾಪ್ತಾದ ಮಧುಬನ ಪಿತಾಶ್ರೀ ಅವರ ಪುಣ್ಯ ಸ್ಮೃತಿ ದಿನದಂದು ಬೆಳಗ್ಗೆ ಕ್ಲಾಸ್ನಲ್ಲಿ ನುಡಿಸುವುದಕ್ಕೋಸ್ಕರ ಬಾಪ್ತಾದರವರ ಅಮೂಲ್ಯ ಮಹಾವಾಕ್ಯ ಓಂ ಶಾಂತಿ. ಆತ್ಮಿಕ ತಂದೆ, ಈಗ ಎಲ್ಲಾ ಮಕ್ಕಳ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ, ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಶಿಕ್ಷಣವನ್ನು ಕಲಿಸುವುದೇ ಟೀಚರ್ನ ಕೆಲಸ ಆಗಿದೆ, ಗುರಿಯ ಬಗ್ಗೆ ತಿಳಿಸುವುದೇ ಗುರುವಿನ ಕೆಲಸ ಆಗಿದೆ. ಗುರಿ ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯಾಗಿದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಲೋಕಕ್ಕೆ ಹೋಗುವುದೇ ನಮ್ಮ ಗುರಿಯಾಗಿದೆ. ಮುಕ್ತಿಗೆ ಹೋಗುವುದಕ್ಕೋಸ್ಕರ ನೆನಪಿನ ಯಾತ್ರೆಯ ಅವಶ್ಯಕತೆ ಬಹಳಷ್ಟು ಇದೆ, ಮತ್ತು ಜೀವನ್ ಮುಕ್ತಿಗೋಸ್ಕರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಈಗ 84 ಜನ್ಮದ ಚಕ್ರ ಪೂರ್ಣ ಆಗುತ್ತಿದೆ. ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಸ್ವಯಂನ ಜೊತೆಗೆ ಸ್ವಯಂ ಇಂತಿಂತಹ ಜ್ಞಾನದ ಮಾತನ್ನು ಮಾತನಾಡಿಕೊಂಡರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ. ಪುನಃ ನೀವು ಅನ್ಯರಿಗೂ ಕೂಡ ಖುಷಿಯ ಅನುಭವವನ್ನು ಮಾಡಿಸಲು ಸಾಧ್ಯ ಆಗುತ್ತದೆ. ಅಂದರೆ ಅನ್ಯರನ್ನೂ ಕೂಡ ಖುಷಿಯಲ್ಲಿ ಇರುವಂತೆ ಮಾಡುತ್ತೀರಾ. ಮಾರ್ಗವನ್ನು ತೋರಿಸುವಂತಹ ದಯೆಯನ್ನು ನೀವೀಗ ಅನ್ಯರ ಮೇಲೆ ತೋರಿಸಬೇಕು. ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡುವುದಕ್ಕೋಸ್ಕರ ಅನ್ಯರ ಮೇಲೆ ದಯೆಯನ್ನು ತೋರಿಸಬೇಕು. ಪರಮಾತ್ಮ ತಂದೆ, ಮಕ್ಕಳಾದ ನಿಮಗೆ ಪಾಪ ಮತ್ತು ಪುಣ್ಯದ ಆಳವಾದ ರಹಸ್ಯವನ್ನು ತಿಳಿಸಿದ್ದಾರೆ. ಪುಣ್ಯ ಅಂದರೆ ಏನು, ಪಾಪ ಅಂದರೆ ಏನು ಅನ್ನುವ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಎಲ್ಲಾ ಪುಣ್ಯಕ್ಕಿಂತ ಬಹಳ ದೊಡ್ಡ ಪುಣ್ಯ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೆ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸುವುದು. ಇದು ಬಹಳ ದೊಡ್ಡ ಪುಣ್ಯ ಆಗಿದೆ. ಸೆಂಟರ್ ಅನ್ನು ತೆರೆಯುವುದು, ತನು ಮನ ಧನವನ್ನು ಅನ್ಯರ ಸೇವೆಯಲ್ಲಿ ತೊಡಗಿಸುವುದು, ಇದು ಕೂಡ ಪುಣ್ಯ ಆಗಿದೆ. ಸಂಘ ದೋಷದಲ್ಲಿ ಬಂದು ವ್ಯರ್ಥ ಚಿಂತನೆಯನ್ನು ಮಾಡುವುದು, ಪರಚಿಂತನೆಯಲ್ಲಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದು, ಇದು ಪಾಪ ಆಗಿದೆ. ಒಂದು ವೇಳೆ ಯಾರಾದರೂ ಪುಣ್ಯವನ್ನು ಮಾಡುತ್ತಾ ಮಾಡುತ್ತಾ ಪುನಃ ಪಾಪವನ್ನು ಮಾಡಿದರೆ ಅಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಎಷ್ಟೆಲ್ಲಾ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೋ ಆ ಸಂಪೂರ್ಣ ಪುಣ್ಯ ಸಮಾಪ್ತಿಯಾಗಿ ಬಿಡುತ್ತದೆ. ಪುನಃ ಎಷ್ಟು ಜಮಾದ ಖಾತೆ ವೃದ್ಧಿಯಾಗಬೇಕಿತ್ತು, ಜಮಾದ ಖಾತೆ ವೃದ್ಧಿಯಾಗುವ ಬದಲು ಜಮಾದ ಖಾತೆ ಸಂಪೂರ್ಣವಾಗಿ ಖಾಲಿಯಾಗಿ ಬಿಡುತ್ತದೆ. ಅಂದರೆ ಜಮಾದ ಖಾತೆಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಜ್ಞಾನಿ ಆತ್ಮ ಆದಂತಹ ಮಕ್ಕಳು ಪಾಪಕರ್ಮಕ್ಕೆ 100 ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಏಕೆಂದರೆ ಸದ್ಗುರುವಿಗೆ ನಿಂದನೆಯನ್ನು ಮಾಡುವಂತಹ ನಿಂದಕರಾಗುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡುತ್ತಾರೆ. ಮಧುರ ಮಕ್ಕಳೇ, ಎಂದೂ ಕೂಡ ಪಾಪದ ಕಾರ್ಯವನ್ನು ಮಾಡಬೇಡಿ. ಪಾಪದ ಪೆಟ್ಟನ್ನು ತಿನ್ನುವುದರಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಿ. ಪಾಪದ ಪೆಟ್ಟಿನಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ. ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ಆದ್ದರಿಂದ ಮಕ್ಕಳ ಮೇಲೆ ತಂದೆಗೆ ಕರುಣೆ ಬರುತ್ತದೆ. ಈ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಯಾವಾಗ ನಾನು ಏಕಾಂತದಲ್ಲಿ ಕುಳಿತುಕೊಳ್ಳುತ್ತೇನೋ ಆಗ ಮೊದಲು ಅನನ್ಯ ಮಕ್ಕಳೇ ನನಗೆ ನೆನಪಿಗೆ ಬರುತ್ತಾರೆ. ಭಲೇ ಆ ಮಕ್ಕಳು ವಿದೇಶದಲ್ಲಿರಬಹುದು ಅಥವಾ ಯಾವುದೇ ಸ್ಥಾನದಲ್ಲಿ ಇರಬಹುದು. ಯಾರಾದರೂ ಬಹಳ ಒಳ್ಳೆ ಸೇವಾದಾರಿ ಮಗು ಶರೀರವನ್ನು ತ್ಯಾಗ ಮಾಡಿದರೆ ಅವರ ಆತ್ಮವನ್ನು ನೆನಪು ಮಾಡಿಕೊಂಡು ಆ ಆತ್ಮಕ್ಕೆ ಸರ್ಚ್ಲೈಟ್ ಅಂದರೆ ಶಕ್ತಿಯನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಈಗ ಇಲ್ಲಿ ಮಕ್ಕಳಾದ ನಿಮಗೆ ಗೊತ್ತಿದೆ, ಇಲ್ಲಿ ಎರಡು ದೀಪ ಇದೆ. ಎರಡೂ ದೀಪಗಳು ಒಟ್ಟಿಗೆ ಇದೆ. ಈ ಎರಡೂ ದೀಪದಲ್ಲೂ ಕೂಡ ಬಹಳಷ್ಟು ಪ್ರಕಾಶ ಇದೆ. ಈ ಎರಡೂ ದೀಪ ಬಹಳಷ್ಟು ಪ್ರಕಾಶಮಯವಾಗಿ ಹೊಳೆಯುವಂತಹ ದೀಪ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬೆಳಗ್ಗೆ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ. ಸ್ನಾನವನ್ನು ಮಾಡಿ ಅಮೃತ ವೇಳೆಯ ಸಮಯದಲ್ಲಿ ಏಕಾಂತದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ಆಂತರ್ಯದಲ್ಲಿ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ಬೇಹದ್ದಿನ ತಂದೆ ಕುಳಿತು ಮಕ್ಕಳಾದ ನಮಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನಿಮ್ಮ ಮನೆಯನ್ನು ನೆನಪು ಮಾಡಿ. ಮಕ್ಕಳಾದ ನೀವು ಈ ನೆನಪಿನ ಯಾತ್ರೆಯನ್ನು ಎಂದೂ ಮರೆಯಬಾರದು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪಾವನ ಆತ್ಮರಾಗುತ್ತೀರಾ. ಪಾವನ ಆತ್ಮರಾಗದೆ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಮುಖ್ಯವಾದ ಎರಡು ಮಾತು ಅಂದರೆ ಜ್ಞಾನ ಮತ್ತು ಯೋಗ ಆಗಿದೆ. ಪರಮಾತ್ಮ ತಂದೆಯ ಬಳಿ ಬಹಳ ದೊಡ್ಡ ಖಜಾನೆ ಇದೆ. ಆ ದೊಡ್ಡ ಖಜಾನೆಯನ್ನು ತಂದೆ ಮಕ್ಕಳಿಗೆ ಕೊಡುತ್ತಾರೆ. ಇಲ್ಲಿ ಯೋಗದ ಸಬ್ಜೆಕ್ಟ್ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಇಲ್ಲಿ ಎಲ್ಲಾ ಸಬ್ಜೆಕ್ಟ್ಗಿಂತ ಯೋಗದ ಸಬ್ಜೆಕ್ಟ್ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ. ಮಕ್ಕಳು, ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತೀರಾ? ನೀವು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ನೆನಪಿನ ಆಧಾರದಿಂದ ನೆನಪು ಪ್ರಾಪ್ತಿಯಾಗುತ್ತದೆ. ಅಂದರೆ ಪರಮಾತ್ಮ ತಂದೆ ಕೂಡ ಆಗ ನಿಮ್ಮನ್ನು ನೆನಪು ಮಾಡುತ್ತಾರೆ. ನೆನಪು ಮಾಡುವಂತಹ ಮಕ್ಕಳು ತಂದೆಯನ್ನೇ ಆಕರ್ಷಣೆ ಮಾಡುತ್ತಾರೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಿ ತಮ್ಮ ನೆನಪಿನ ಮೂಲಕ ಪರಮಾತ್ಮ ತಂದೆಯನ್ನೇ ಸೆಳೆಯುತ್ತಾರೆ. ಅಂತ್ಯದಲ್ಲಿ ಬರುವಂತಹ ಆತ್ಮರಲ್ಲಿ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಆ ಶ್ರೇಷ್ಠ ಪದವಿಗೆ ಆಧಾರ ಅವರ ನೆನಪಾಗಿದೆ. ಅವರು ನೆನಪಿನ ಆಧಾರದಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಅವರು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ. ಹೇಳುತ್ತಾರೆ ತಾನೆ, ಬಾಬಾ ನನ್ನ ಮೇಲೆ ದಯೆಯನ್ನು ತೋರಿಸಿ, ಕೃಪೆಯನ್ನು ತೋರಿಸಿ ಎಂದು. ಈ ಜ್ಞಾನ ಮಾರ್ಗದಲ್ಲಿ ನೆನಪೇ ಮುಖ್ಯವಾಗಿ ಇರಬೇಕು. ಜ್ಞಾನ ಮಾರ್ಗದಲ್ಲಿ ನೆನಪೇ ಮುಖ್ಯ ಆಗಿದೆ. ನೆನಪಿನ ಮೂಲಕ ನಿಮಗೆ ಕರೆಂಟ್ ಪ್ರಾಪ್ತಿಯಾಗುತ್ತಿರುತ್ತದೆ. ನೆನಪಿನ ಮೂಲಕ ಆತ್ಮ ಆರೋಗ್ಯವಂತ ಆತ್ಮ ಆಗುತ್ತದೆ. ನೆನಪಿನ ಮೂಲಕ ಆತ್ಮ ಸಂಪನ್ನ ಆಗುತ್ತದೆ, ಅಂದರೆ ಭರ್ಪೂರಾಗುತ್ತದೆ. ಯಾವುದಾದರೂ ಸಮಯದಲ್ಲಿ ಯಾವುದಾದರೂ ಮಗುವಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡುವ ಅವಶ್ಯಕತೆ ಇದ್ದರೆ ಆ ಸಮಯದಲ್ಲಿ ಬ್ರಹ್ಮ ತಂದೆಗೆ ನಿದ್ದೆಯೇ ಬರುವುದಿಲ್ಲ. ಯಾವ ಸಮಯದಲ್ಲಿ ಯಾವುದಾದರೂ ಮಗುವಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡುವ ಅವಶ್ಯಕತೆ ಇರುತ್ತದೆಯೋ ಆ ಸಮಯದಲ್ಲಿ ಬ್ರಹ್ಮ ತಂದೆ ನಿದ್ದೆಯಿಂದ ಜಾಗೃತ ಆಗಿಬಿಡುತ್ತಾರೆ. ಬ್ರಹ್ಮ ತಂದೆಗೆ ಸದಾ ಇದೇ ಚಿಂತೆ ಇರುತ್ತದೆ, ಇಂತಹ ಮಗುವಿಗೆ ನಾನೀಗ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡಬೇಕು ಎಂದು. ನಿಮಗೆ ಗೊತ್ತಿದೆ, ಶಕ್ತಿ ಅನ್ನುವ ಕರೆಂಟ್ ಪ್ರಾಪ್ತಿಯಾದರೆ ಆಯಸ್ಸು ವೃದ್ಧಿಯಾಗುತ್ತದೆ. ಮತ್ತು ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನಾವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೇವೆ ಎಂದು. ಒಂದೇ ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಡೆದಾಡುತ್ತಾ ತಿರುಗಾಡುತ್ತಾ, ಭೋಜನವನ್ನು ಸ್ವೀಕಾರ ಮಾಡುತ್ತಾ, ಕಾರ್ಯವನ್ನು ಮಾಡುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಿ. ಅನ್ಯರಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡುವುದಕ್ಕೋಸ್ಕರ ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿ ಕುಳಿತುಕೊಳ್ಳಿ. ಅಂದರೆ ಅಮೃತ ವೇಳೆಯ ಸಮಯದಲ್ಲಿ ಕುಳಿತು ಅನ್ಯರಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡಿ. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಬೆಳಗ್ಗೆ ಎದ್ದು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯನ್ನು ನೀವು ಆಕರ್ಷಣೆ ಮಾಡುತ್ತೀರಾ. ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ನಿಮಗೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ, ಅಂದರೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ಕೊಡುತ್ತಾರೆ. ಆತ್ಮರಾದ ನಮ್ಮನ್ನು ಪರಮಾತ್ಮ ತಂದೆ ನೆನಪು ಮಾಡಿಕೊಳ್ಳುವುದಕ್ಕೆ ತಂದೆ ತೋರಿಸುವಂತಹ ಕೃಪೆ ಅಥವಾ ಆಶೀರ್ವಾದ ಎಂದು ಕರೆಯಬಹುದು. ಮತ್ತು ಪರಮಾತ್ಮ ತಂದೆ ಸರ್ಚ್ ಲೈಟ್ ಅನ್ನುವ ಶಕ್ತಿಯ ಕರೆಂಟ್ ಅನ್ನೇನು ಕೊಡುತ್ತಾರೋ ಅದಕ್ಕೆ ತಂದೆ ತೋರಿಸುವಂತಹ ಕೃಪೆ ಅಥವಾ ಆಶೀರ್ವಾದ ಎಂದು ಕರೆಯಬಹುದು. ಈಗ ಮಕ್ಕಳಿಗೆ ಗೊತ್ತಿದೆ, ಈ ನಾಟಕ ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ. ಈ ಆಟ ಸರಿಯಾಗಿಯೇ ನಡೆಯುತ್ತಿದೆ. ಈ ನಾಟಕದಲ್ಲಿ ಏನೆಲ್ಲಾ ನಡೆಯುತ್ತಿದೆಯೋ ಅದು ಸರಿಯಾಗಿಯೇ ನಡೆಯುತ್ತಿದೆ. ರಚಯಿತ ಆದಂತವರಿಗೆ ಈ ನಾಟಕ ಅವಶ್ಯವಾಗಿ ಇಷ್ಟ ಆಗಿದೆ. ನಾಟಕದ ರಚಯಿತನಿಗೆ ನಾಟಕ ಅವಶ್ಯವಾಗಿ ಇಷ್ಟ ಆಗಿರಲೇಬೇಕು. ಅಂದ ಮೇಲೆ ರಚಯಿತನ ಮಕ್ಕಳಿಗೂ ಕೂಡ ನಾಟಕ ಇಷ್ಟ ಆಗಿರಬೇಕು. ಈ ನಾಟಕದಲ್ಲಿ ಮನಃಪೂರ್ವಕವಾಗಿ ಪ್ರೀತಿಯಿಂದ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳ ಬಳಿ ಒಂದೇ ಬಾರಿ ಬರುತ್ತಾರೆ. ಅಂದರೆ ಪ್ರೇಮದಿಂದ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ ಕಲ್ಪದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಬರುತ್ತಾರೆ. ತಂದೆಗೆ ಎಲ್ಲಾ ಮಕ್ಕಳೂ ಪ್ರಿಯ ಆಗಿದ್ದಾರೆ. ನಿಮಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಎಲ್ಲರೂ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡುತ್ತಾರೆ. ಸತ್ಯಯುಗದಲ್ಲಿ ಪ್ರಾಣಿಗಳು ಕೂಡ ಪರಸ್ಪರ ಪ್ರೀತಿಯಿಂದ ಇರುತ್ತದೆ. ಸತ್ಯಯುಗದಲ್ಲಿ ಪ್ರೀತಿಯಿಂದ ಇರದೇ ಇರುವಂತಹ ಯಾವ ಪ್ರಾಣಿ ಕೂಡ ಇರುವುದಿಲ್ಲ. ಅಂದರೆ ಎಲ್ಲಾ ಪ್ರಾಣಿಗಳು ಸತ್ಯಯುಗದಲ್ಲಿ ಪರಸ್ಪರ ಪ್ರೀತಿಯಿಂದ ಇರುತ್ತದೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು. ಇಲ್ಲಿ ನೀವು ಮಾಸ್ಟರ್ ಪ್ರೀತಿಯ ಸಾಗರರಾದರೆ ಆ ಸಂಸ್ಕಾರ ಸತ್ಯಯುಗದಲ್ಲೂ ಕೂಡ ಅವಿನಾಶಿ ರೂಪದಲ್ಲಿ ನಿಮ್ಮಲ್ಲಿ ಇರುತ್ತದೆ. ಈಗ ನೀವು ಮಾಸ್ಟರ್ ಪ್ರೀತಿಯ ಸಾಗರರಾದರೆ ಆ ಸಂಸ್ಕಾರ ಸತ್ಯಯುಗದಲ್ಲೂ ಅವಿನಾಶಿಯಾಗಿ ನಿಮ್ಮಲ್ಲಿ ಧಾರಣೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪದ ಮೊದಲಿನಂತೆ ಪುನಃ ನಿಮ್ಮನ್ನು ಪ್ರಿಯ ಆತ್ಮರನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಕೆಲವೊಮ್ಮೆ ಯಾವುದಾದರೂ ಮಗು ಸಿಟ್ಟಿನಿಂದ ಜೋರಾಗಿ ಮಾತನಾಡುವುದನ್ನು ತಂದೆ ಕೇಳಿಸಿಕೊಂಡರೆ ಪುನಃ ಆ ಮಕ್ಕಳಿಗೆ ತಂದೆ ಶಿಕ್ಷಣವನ್ನು ನೀಡುತ್ತಾರೆ. ಮಕ್ಕಳೇ, ಸಿಟ್ಟನ್ನು ಮಾಡುವುದು ಸರಿಯಾದ ಮಾತಲ್ಲ. ಸಿಟ್ಟನ್ನು ಮಾಡುವುದು ಒಳ್ಳೆಯ ಗುಣ ಅಲ್ಲ. ಸಿಟ್ಟನ್ನು ಮಾಡಿದರೆ ಸಿಟ್ಟಿನ ಮೂಲಕ ನೀವು ಸ್ವಯಂ ದುಃಖಿಗಳಾಗುತ್ತೀರಾ ಮತ್ತು ಅನ್ಯರಿಗೂ ಕೂಡ ದುಃಖವನ್ನು ನೀಡುತ್ತೀರಾ. ಪರಮಾತ್ಮ ತಂದೆ ಸದಾ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವೂ ಕೂಡ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡಬಾರದು. ನೀವೀಗ ಬಹಳಷ್ಟು ಪ್ರಿಯ ಆತ್ಮರಾಗಬೇಕು. ಪ್ರೀತಿಯ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿದರೆ ನಿಮ್ಮ ಕಲ್ಯಾಣ ಕೂಡ ಆಗುತ್ತದೆ ಮತ್ತು ನೀವು ಅನ್ಯರ ಕಲ್ಯಾಣವನ್ನು ಕೂಡ ಮಾಡಲು ಸಾಧ್ಯ ಆಗುತ್ತದೆ. ಪ್ರೀತಿಯ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಿದಾಗ ನೀವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಅನ್ಯರ ಕಲ್ಯಾಣವನ್ನು ಕೂಡ ಮಾಡುತ್ತೀರಾ. ಈಗ ವಿಶ್ವದ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಿಮ್ಮ ಬಳಿ ಅತಿಥಿಯಾಗಿ ಬಂದಿದ್ದಾರೆ. ಮಕ್ಕಳಾದ ನಿಮ್ಮ ಸಹಯೋಗದ ಮೂಲಕ ತಂದೆ ವಿಶ್ವದ ಕಲ್ಯಾಣವನ್ನು ಮಾಡಬೇಕಾಗುತ್ತದೆ. ಹೇಗೆ ಆತ್ಮಿಕ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಅತೀ ಪ್ರಿಯ ಆಗಿದ್ದಾರೆ ಎಂದು ಅನುಭವ ಆಗುತ್ತದೆ, ಅದೇ ರೀತಿ ಪರಮಾತ್ಮ ತಂದೆಗೂ ಕೂಡ ಆತ್ಮಿಕ ಮಕ್ಕಳಾದ ನೀವು ಅತೀ ಪ್ರಿಯ ಆಗಿದ್ದೀರಾ ಎಂದು ಅನುಭವ ಆಗುತ್ತದೆ. ಏಕೆಂದರೆ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುವಂತಹ ಆತ್ಮರಾಗಿದ್ದೀರಾ. ನೀವೀಗ ಇಲ್ಲಿ ಈಶ್ವರೀಯ ಪರಿವಾರದಲ್ಲಿ ಕುಳಿತಿದ್ದೀರಾ. ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಪರಮಾತ್ಮ ತಂದೆ, ನಿಮ್ಮ ಜೊತೆಗೇ ನಾನು ಊಟ ಮಾಡುತ್ತೇನೆ, ನಿಮ್ಮ ಜೊತೆಗೇ ಕುಳಿತುಕೊಳ್ಳುತ್ತೇನೆ ಎಂದು ನೀವೀಗ ಹೇಳುತ್ತೀರಾ. ನಿಮಗೆ ಗೊತ್ತಿದೆ, ಶಿವತಂದೆ ಈ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದು ಮಕ್ಕಳಾದ ನಮಗೆ ಹೇಳುತ್ತಾರೆ, ಮಧುರ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಮತ್ತು ನಿಮ್ಮ ಈ ಹಳೆಯ ದೇಹ ಕೂಡ ಸಮಾಪ್ತಿಯಾಗಲೇಬೇಕು. ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಎಂದು ಗಾದೆ ಮಾತಿದೆ. ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಈ ಸಣ್ಣದಾದ ಸಂಗಮಯುಗದ ಸಮಯ ನಮಗೆ ಸಿಕ್ಕಿದೆ. ಪುರುಷಾರ್ಥವನ್ನು ಮಾಡಲು ಸಂಗಮಯುಗದ ಬಹಳ ಕಡಿಮೆ ಸಮಯ ಉಳಿದಿದೆ. ಮಕ್ಕಳು ತಂದೆಯನ್ನು ಕೇಳುತ್ತಾರೆ, ಬಾಬಾ, ಈ ಜ್ಞಾನದ ಶಿಕ್ಷಣ ಎಲ್ಲಿಯವರೆಗೂ ನಡೆಯುತ್ತದೆ? ಅಂದರೆ ಎಲ್ಲಿಯವರೆಗೂ ಈ ಜ್ಞಾನದ ಶಿಕ್ಷಣವನ್ನು ನೀವು ಕಲಿಸುತ್ತೀರಾ ಎಂದು. ಎಲ್ಲಿಯವರೆಗೂ ದೈವಿ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಜ್ಞಾನವನ್ನು ತಿಳಿಸುತ್ತಿರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ದೈವಿ ರಾಜ್ಯ ಸ್ಥಾಪನೆ ಆಗುವವರೆಗೂ ತಂದೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ನಂತರ ನೀವು ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೀರಾ. ಪರಮಾತ್ಮ ತಂದೆ ಎಷ್ಟೊಂದು ನಿರಹಂಕಾರಿಯಾಗಿ ಮಕ್ಕಳಾದ ನಿಮ್ಮ ಸೇವೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಎಷ್ಟೊಂದು ಸೇವೆಯನ್ನು ಮಾಡಬೇಕು, ತಂದೆಯ ಶ್ರೀಮತದಂತೆ ನಡೆಯಬೇಕು. ಎಲ್ಲಾದರೂ ನೀವು ನಿಮ್ಮ ಮತವನ್ನು ತೋರಿಸಿದರೆ ನಿಮ್ಮ ಅದೃಷ್ಟಕ್ಕೆ ನೀವೇ ಅಡ್ಡರೇಖೆಯನ್ನು ಬರೆದುಕೊಂಡಂತೆ. ನೀವು ಮನ್ಮಥದಂತೆ ನಡೆದರೆ ನಿಮ್ಮ ಅದೃಷ್ಟಕ್ಕೆ ನೀವೇ ಅಡ್ಡರೇಖೆಯನ್ನು ಬರೆದುಕೊಂಡಂತೆ. ಬ್ರಾಹ್ಮಣ ಆತ್ಮರಾದ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ. ಬ್ರಹ್ಮನ ಮಕ್ಕಳಾದ ನೀವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೀರಾ. ಈಶ್ವರನಿಗೆ ನೀವೆಲ್ಲರೂ ಮೊಮ್ಮಕ್ಕಳಾಗಿದ್ದೀರಾ. ಈಶ್ವರ ತಂದೆಯ ಮೂಲಕ ನೀವೆಲ್ಲರೂ ಮೊಮ್ಮಕ್ಕಳಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲಿ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಬಹಳಷ್ಟು ಮಾಡಿಕೊಳ್ಳಬೇಕು. ನಿಮಗೆ ಸಾಕ್ಷಿ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಬಹಳಷ್ಟು ಜಾಸ್ತಿ ಇರಬೇಕು. ಪರಮಾತ್ಮ ತಂದೆಯ ಮೊದಲನೇ ಆಜ್ಞೆಯಾಗಿದೆ, ಅಶರೀರಿಗಳಾಗಿ ಆತ್ಮ ಅಭಿಮಾನಿಯಾಗಿ ಎಂದು. ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆಯೋ ಆ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಸತ್ಯ ಚಿನ್ನ ಆಗುತ್ತೀರಾ. ಈಗ ಮಕ್ಕಳಾದ ನೀವು ಅಧಿಕಾರದಿಂದ ಹೇಳಬಹುದು, ಬಾಬಾ, ಓ ಮಧುರ ಬಾಬಾ, ನೀವು ನನ್ನನ್ನು ನಿಮ್ಮ ಮಗುವನ್ನಾಗಿ ಮಾಡಿಕೊಂಡು ಸಂಪೂರ್ಣ ಆಸ್ತಿಯನ್ನು ನನಗೆ ನೀಡಿದ್ದೀರಾ. ನೀವು ನೀಡಿರುವಂತಹ ಈ ಆಸ್ತಿಯನ್ನು ಯಾರೂ ನನ್ನಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ಅಂದ ಮೇಲೆ ಮಕ್ಕಳಾದ ನಿಮಗೆ ಎಷ್ಟೊಂದು ನಶೆ ಇರಬೇಕು. ನೀವೀಗ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುವಂತಹ ಲೈಟ್ ಹೌಸ್ ಆಗಿದ್ದೀರಾ. ಕುಳಿತರು, ನಿಂತರು, ಓಡಾಡುತ್ತಿದ್ದರು, ತಿರುಗಾಡುತ್ತಿದ್ದರು, ನೀವು ಲೈಟ್ ಹೌಸ್ ಆಗಿ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ಸಮಯ ಬಹಳ ಕಡಿಮೆ ಇದೆ, ಗಾಯನ ಕೂಡ ಇದೆ, ಬಹಳಷ್ಟು ಸಮಯ ಸಮಾಪ್ತಿಯಾಗಿದೆ, ಸ್ವಲ್ಪ ಸಮಯ ಉಳಿದಿದೆ, ಒಂದು ಗಳಿಗೆ, ಅರ್ಧ ಗಳಿಗೆ ಎಂದು ಹೇಳುತ್ತಾ ಸಂಪೂರ್ಣ ಸಮಯ ಸಮಾಪ್ತಿಯಾಗಿ ಬಿಟ್ಟಿದೆ. ಎಷ್ಟು ಸಾಧ್ಯವೋ ಅಷ್ಟು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ವಯಂನ್ನು ತೊಡಗಿಸಿಕೊಳ್ಳಬೇಕು. ಪುನಃ ಚಾರ್ಟ್ ಅನ್ನು ವೃದ್ಧಿ ಮಾಡಿಕೊಳ್ಳುತ್ತಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಅದೃಷ್ಟವಂತ ಮಕ್ಕಳಿಗೆ ಮತ್ತು ಪ್ರೀತಿಯ ಜ್ಞಾನದ ನಕ್ಷತ್ರ ಆದಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ಮನಃಪೂರ್ವಕವಾದ ಪ್ರೀತಿಯ ಪ್ರೇಮದ ನೆನಪೂ ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪೂ ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಅವ್ಯಕ್ತ ಮಹಾವಾಕ್ಯ. ನಿರಂತರ ಯೋಗಿಗಳಾಗಿ ಹೇಗೆ ಒಂದು ಸೆಕೆಂಡ್ ನಲ್ಲಿ ಸ್ವಿಚ್ ಅನ್ನು ಆನ್ ಮಾಡುತ್ತೀರಾ ಮತ್ತು ಸೆಕೆಂಡ್ ನಲ್ಲಿ ಸ್ವಿಚ್ ಅನ್ನು ಆಫ್ ಮಾಡುತ್ತೀರಾ, ಅದೇ ರೀತಿ ಸೆಕೆಂಡ್ ನಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕು. ಪುನಃ ಒಂದು ಸೆಕೆಂಡ್ ನಲ್ಲಿ ಶರೀರದಿಂದ ಭಿನ್ನಾಗಿ ಅಶರೀರ ಸ್ಥಿತಿಯಲ್ಲಿ ಸ್ಥಿತಾಗಿ ಬಿಡಿ. ಈಗೀಗ ಶರೀರದಲ್ಲಿ ಬರಬೇಕು. ಪುನಃ ಈಗೀಗ ಅಶರೀರಿ ಆಗಿ ಬಿಡಬೇಕು. ಈಗ ಇಂತಹ ಅಭ್ಯಾಸವನ್ನು ಮಾಡಬೇಕು. ಇಂತಹ ಸ್ಥಿತಿಗೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಹೇಗೆ ಯಾವುದಾದರೂ ಒಂದು ಡ್ರೆಸ್ ಅನ್ನು ಧರಿಸಿಕೊಳ್ಳುವುದು ಅಥವಾ ಡ್ರೆಸ್ ಅನ್ನು ಧರಿಸಿಕೊಳ್ಳದೇ ಇರುವುದು ವ್ಯಕ್ತಿಯ ಕೈಯಲ್ಲಿ ಇದೆ. ಅಂದರೆ ಡ್ರೆಸ್ ಅನ್ನು ಧರಿಸಿಕೊಳ್ಳುವುದು ಪುನಃ ಆ ಡ್ರೆಸ್ ಅನ್ನು ಚೇಂಜ್ ಮಾಡುವುದು ವ್ಯಕ್ತಿಗಳ ಕೈಯಲ್ಲೇ ಇದೆ. ಅವಶ್ಯಕತೆ ಇದ್ದಾಗ ಡ್ರೆಸ್ ಅನ್ನು ಧರಿಸಿಕೊಳ್ಳುತ್ತಾರೆ, ಅವಶ್ಯಕತೆ ಇಲ್ಲದೇ ಇದ್ದಾಗ ಆ ಡ್ರೆಸ್ ಅನ್ನು ತೆಗೆದು ಬೇರೆ ಡ್ರೆಸ್ ಅನ್ನು ಧರಿಸಿಕೊಳ್ಳುತ್ತಾರೆ. ಅಂತಹ ಅನುಭವ ಈ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವಾಗ ಮತ್ತು ಶರೀರ ಅನ್ನುವ ವಸ್ತ್ರವನ್ನು ತ್ಯಾಗ ಮಾಡುವಂತಹ ಸಮಯದಲ್ಲಿ ಇರಬೇಕು. ಅಂದರೆ ಹೇಗೆ ಸ್ಥೂಲ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತೀರೋ ಅದೇ ರೀತಿ ಈ ಶರೀರ ಅನ್ನುವ ವಸ್ತ್ರವನ್ನು ಧರಿಸಿಕೊಳ್ಳಬೇಕು ಮತ್ತು ಈ ಶರೀರ ಅನ್ನುವ ವಸ್ತ್ರವನ್ನು ಬಿಟ್ಟು ಆತ್ಮ ಜ್ಯೋತಿಯಾಗಿ ಮೇಲೆ ಹಾರಬೇಕು. ಕರ್ಮವನ್ನು ಮಾಡುವಂತಹ ಸಮಯದಲ್ಲಿ ಇಂತಹ ಅನುಭವವನ್ನು ಮಾಡಬೇಕು. ನಾನು ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಈ ಕಾರ್ಯವನ್ನು ಮಾಡುತ್ತಿದ್ದೇನೆ. ಈ ಕಾರ್ಯ ಮುಗಿಯಿತು ಮತ್ತು ನಾನು ಈ ಶರೀರ ಅನ್ನುವ ವಸ್ತ್ರದಿಂದ ಭಿನ್ನ ಆಗಿಬಿಟ್ಟೆ ಅನ್ನುವ ಅನುಭವವನ್ನು ಮಾಡಬೇಕು. ಶರೀರ ಮತ್ತು ಆತ್ಮ ಎರಡೂ ಭಿನ್ನ ಆಗಿದೆ ಅನ್ನುವ ಅನುಭವ ನಡೆದಾಡುತ್ತಾ ತಿರುಗಾಡುತ್ತಾ ನಮಗೆ ಆಗಬೇಕು. ಹೇಗೆ ಯಾವುದಾದರೂ ಒಂದು ಮಾತಿನ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾರೆ ತಾನೆ, ಅದೇ ರೀತಿ ಕಾರ್ಯವನ್ನು ಮಾಡುವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕಾರ್ಯ ಮುಗಿದ ತಕ್ಷಣ ಶರೀರದಿಂದ ಭಿನ್ನ ಆಗಿ ಬಿಡಬೇಕು. ಇಂತಹ ಅಭ್ಯಾಸವನ್ನು ಯಾರು ಮಾಡಿಕೊಳ್ಳಲು ಸಾಧ್ಯ? ಯಾರು ಶರೀರದಿಂದ ಭಿನ್ನ ಆಗಿ ಇರುತ್ತಾರೋ ಮತ್ತು ಶರೀರದ ಸಂಬಂಧದಲ್ಲಿ ಎಷ್ಟೆಲ್ಲಾ ಮಾತಿದೆಯೋ ಆ ಎಲ್ಲಾ ಮಾತಿನಿಂದ ಭಿನ್ನ ಆಗಿರುತ್ತಾರೋ, ಈ ಶರೀರದ ಜಗತ್ತಿನಿಂದ ಭಿನ್ನ ಆಗಿರುತ್ತಾರೋ ಅಥವಾ ಸಂಬಂಧ ಮತ್ತು ಅನೇಕ ಪ್ರಕಾರದ ವಸ್ತುಗಳಿಂದ ಯಾರು ಭಿನ್ನ ಆಗಿ ಇರುತ್ತಾರೋ, ಯಾರಿಗೆ ವ್ಯಕ್ತಿ ಮತ್ತು ವಸ್ತುವಿನ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರುವುದಿಲ್ಲವೋ ಆಗ ಮಾತ್ರ ನಾವು ಭಿನ್ನರಾಗಿ ಇರಲು ಸಾಧ್ಯ. ಒಂದು ವೇಳೆ ಸೂಕ್ಷ್ಮ ಸಂಕಲ್ಪದಲ್ಲಿ ಹಗುರತೆಯ ಅನುಭವ ಆಗದೇ ಇದ್ದರೆ, ಸೂಕ್ಷ್ಮ ಸಂಕಲ್ಪದಲ್ಲಿ ನಾವು ಭಿನ್ನ ಆಗದೇ ಇದ್ದರೆ, ಡಿಟ್ಯಾಚ್ ಆಗದೇ ಇದ್ದರೆ ಭಿನ್ನ ಸ್ಥಿತಿಯ ಅನುಭವವನ್ನು ಮಾಡಲು ನಮಗೆ ಸಾಧ್ಯ ಆಗುವುದಿಲ್ಲ. ಅಂದ ಮೇಲೆ ಪ್ರತಿಯೊಬ್ಬರೂ ಈಗ ಈ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸಂಪೂರ್ಣ ಭಿನ್ನತೆಯ ಅನುಭವ ನಿಮಗೆ ಆಗಬೇಕು. ಯಾವಾಗ ನೀವು ಶರೀರ ಮತ್ತು ವಸ್ತುವಿನಿಂದ ಭಿನ್ನ ಆಗಿ ಇರುತ್ತೀರೋ, ಇಂತಹ ಸ್ಥಿತಿಯಲ್ಲಿ ಸ್ಥಿತಾದಾಗ ಅನ್ಯ ಆತ್ಮರಿಗೆ ನಿಮ್ಮ ಮೂಲಕ ಭಿನ್ನತೆಯ ಅನುಭವ ಆಗುತ್ತದೆ. ಇವರು ಎಲ್ಲರಿಗಿಂತ ಭಿನ್ನ ಆಗಿದ್ದಾರೆ ಎಂದು ಎಲ್ಲರೂ ಅನುಭವವನ್ನು ಮಾಡುತ್ತಾರೆ. ಹೇಗೆ ಯೋಗದಲ್ಲಿ ಕುಳಿತ ಸಮಯದಲ್ಲಿ ನಿಮ್ಮ ಮೂಲಕ ಕೆಲವು ಆತ್ಮರಿಗೆ ಅನುಭವ ಆಗುತ್ತದೆ ತಾನೆ. ಡ್ರಿಲ್ ಅನ್ನು ಮಾಡಿಸುವಂತಹ ಭಿನ್ನ ಸ್ಥಿತಿ ಇದಾಗಿದೆ. ಯಾವಾಗ ಈ ರೀತಿ ಭಿನ್ನ ಸ್ಥಿತಿಯಲ್ಲಿ ಸ್ಥಿತಾಗುತ್ತೀರೋ ಆಗ ನಡೆದಾಡುತ್ತಾ ತಿರುಗಾಡುತ್ತಾ ನಿಮ್ಮ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲಿ ಕುಳಿತಿದ್ದರೂ ಕೂಡ ಅನೇಕ ಆತ್ಮರಿಗೆ ಯಾರೆಲ್ಲ ಸತ್ಯಯುಗದಲ್ಲಿ ನಿಮ್ಮ ಪರಿವಾರದ ಸಮೀಪದಲ್ಲಿ ಇರುವಂತಹ ಆತ್ಮರಾಗಿದ್ದಾರೋ ಆ ಎಲ್ಲಾ ಆತ್ಮರಿಗೂ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಭವಿಷ್ಯದ ಪದವಿಯ ಸ್ವರೂಪದ ಸಾಕ್ಷಾತ್ಕಾರ, ಅಂದರೆ ಎರಡೂ ಸಾಕ್ಷಾತ್ಕಾರ ಒಟ್ಟಿಗೆ ಆಗುತ್ತದೆ. ಹೇಗೆ ಆದಿಯ ಸಮಯದಲ್ಲಿ ಬ್ರಹ್ಮ ತಂದೆಯ ಸಂಪೂರ್ಣ ಸ್ವರೂಪ ಮತ್ತು ಶ್ರೀಕೃಷ್ಣನ ಸ್ವರೂಪ ಎರಡೂ ಸ್ವರೂಪದ ಸಾಕ್ಷಾತ್ಕಾರ ಜೊತೆ ಜೊತೆಗೆ ಆಗುತ್ತಿತ್ತು. ಆದಿಯ ಸಮಯದಲ್ಲಿ ಎಲ್ಲರೂ ಬ್ರಹ್ಮ ತಂದೆಯ ಸಂಪೂರ್ಣ ಸ್ವರೂಪ ಮತ್ತು ಶ್ರೀಕೃಷ್ಣನ ಸ್ವರೂಪ ಎರಡೂ ಸ್ವರೂಪವನ್ನು ಒಟ್ಟಿಗೆ ಸಾಕ್ಷಾತ್ಕಾರ ಮಾಡಿಕೊಂಡರು. ಅದೇ ರೀತಿ ಸತ್ಯಯುಗದಲ್ಲಿ ನಿಮ್ಮ ಸಮೀಪದಲ್ಲಿ ಬರುವಂತಹ ಆತ್ಮರಿಗೆ ನಿಮ್ಮ ಡಬ್ಬಲ್ ರೂಪದ ಸಾಕ್ಷಾತ್ಕಾರ ಆಗುತ್ತದೆ. ಹೇಗೆ ಹೇಗೆ ನಂಬರ್ ವಾರಾಗಿ ಈ ಭಿನ್ನ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗುತ್ತಾ ಹೋಗುತ್ತೀರೋ, ಅಂದರೆ ಎಷ್ಟು ಜಾಸ್ತಿ ನಂಬರ್ ವಾರಾಗಿ ಭಿನ್ನ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗುತ್ತೀರೋ ಅಷ್ಟು ಅನ್ಯ ಆತ್ಮರಿಗೆ ನಿಮ್ಮ ಮೂಲಕ ಡಬ್ಬಲ್ ಸಾಕ್ಷಾತ್ಕಾರ ಆಗುತ್ತದೆ. ಈಗ ಸಂಪೂರ್ಣ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸಂಪೂರ್ಣ ಅಭ್ಯಾಸವನ್ನು ಮಾಡಿಕೊಂಡರೆ ಬೇರೆ ಬೇರೆ ಸ್ಥಾನದಿಂದ ನಿಮಗೆ ಇದೇ ಸಮಾಚಾರ ಬಂದು ತಲುಪಲು ಪ್ರಾರಂಭ ಆಗುತ್ತದೆ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಮನೆಯಲ್ಲಿ ಕುಳಿತಿದ್ದರೂ ಕೂಡ ಅನೇಕ ಆತ್ಮರನ್ನು ತಂದೆಯ ಸಮೀಪಕ್ಕೆ ಕರೆದುಕೊಂಡು ಬರುವುದಕ್ಕೋಸ್ಕರ ಅನೇಕ ಆತ್ಮರಿಗೆ ಅನೇಕ ಸಾಕ್ಷಾತ್ಕಾರ ಆಯಿತು. ಅದೇ ರೀತಿ ಈಗಲೂ ಕೂಡ ಸಾಕ್ಷಾತ್ಕಾರ ಆಗುತ್ತದೆ. ಇಲ್ಲೇ ಕುಳಿತು ಬೇಹದ್ದಿನ ಆತ್ಮರ ಸೂಕ್ಷ್ಮ ಸ್ವರೂಪದ ಸೇವೆಯನ್ನು ನೀವು ಮಾಡುತ್ತೀರಾ. ಈಗ ಈ ಸೇವೆ ಉಳಿದುಕೊಂಡಿದೆ. ಬ್ರಹ್ಮ ತಂದೆ ಸಾಕಾರದಲ್ಲಿದ್ದಾಗ ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ಉದಾಹರಣೆಯ ರೂಪದಲ್ಲಿ ನೋಡಿದ್ದೀರಾ. ಎಲ್ಲಾ ಮಾತಿನಲ್ಲೂ ನಂಬರ್ ವಾರಂತೂ ನಾಟಕದ ಅನುಸಾರ ಇದ್ದೇ ಇದೆ. ಎಲ್ಲಾ ಮಾತಿನಲ್ಲೂ ನಾಟಕದ ಅನುಸಾರ ನಂಬರ್ ವಾರ್ ಆಗೇ ಆಗುತ್ತೀರಾ. ಯಾರು ಎಷ್ಟು ಸ್ವಯಂ ಆಕಾರಿ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗುತ್ತಾರೋ ಅಷ್ಟು ಅವರು ತಮ್ಮ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಮೂಲಕ ಸೇವೆಯನ್ನು ಮಾಡುತ್ತಾರೆ. ಆತ್ಮಕ್ಕೆ ಇಡೀ ವಿಶ್ವವನ್ನು ಸುತ್ತಾಡಲು ಎಷ್ಟು ಸಮಯ ಬೇಕಾಗುತ್ತದೆ? ಅಂದ ಮೇಲೆ ನೀವೆಲ್ಲರೂ ಈಗ ನಿಮ್ಮ ಸೂಕ್ಷ್ಮ ಸ್ವರೂಪದ ಮೂಲಕ ಇಂತಹ ಸೇವೆಯನ್ನು ಮಾಡುತ್ತೀರಾ. ಆದರೆ ಯಾರು ಭಿನ್ನ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತಾರೋ ಅಂತವರು ಮಾತ್ರ ಇಂತಹ ಸೇವೆಯನ್ನು ಮಾಡಲು ಸಾಧ್ಯ. ಸ್ವಯಂ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆದಂತವರು ಇಂತಹ ಸೇವೆಯನ್ನು ಮಾಡಲು ಸಾಧ್ಯ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಯಿತು. ಯಜ್ಞದ ಆದಿಯ ಸಮಯದಲ್ಲಿ ಸೂಕ್ಷ್ಮ ದೇವತಾ ಸ್ವರೂಪದ ಸಂಪೂರ್ಣ ಸ್ಥಿತಿ ಮತ್ತು ಪುರುಷಾರ್ಥದ ಸ್ಥಿತಿ ಎರಡೂ ಮಾತಿನ ಸಾಕ್ಷಾತ್ಕಾರ ಆಗುತ್ತಿತ್ತು. ಹೇಗೆ? ಸಾಕಾರದಲ್ಲಿ ಬ್ರಹ್ಮ ತಂದೆ ಇದ್ದಾಗ ಬ್ರಹ್ಮ ತಂದೆಯ ಸಾಕಾರ ಸ್ವರೂಪ ಮತ್ತು ಸಂಪೂರ್ಣ ಬ್ರಹ್ಮ ತಂದೆಯ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತಿತ್ತು. ಅಂದರೆ ಸಾಕಾರದಲ್ಲಿರುವಂತಹ ಬ್ರಹ್ಮ ತಂದೆಯ ಸಪರೇಟ್ ಆದ ಸಾಕ್ಷಾತ್ಕಾರ ಆಗುತ್ತಿತ್ತು ಮತ್ತು ಸಂಪೂರ್ಣ ಸ್ವರೂಪದಲ್ಲಿರುವಂತಹ ಬ್ರಹ್ಮ ತಂದೆಯ ಸಪರೇಟ್ ಆದ ಸಾಕ್ಷಾತ್ಕಾರ ಆಗುತ್ತಿತ್ತು. ಅದೇ ರೀತಿ ಅನನ್ಯ ಮಕ್ಕಳ ಸಾಕ್ಷಾತ್ಕಾರ ಕೂಡ ಆಗುತ್ತದೆ. ಯಾವಾಗ ಜಗತ್ತಿನಲ್ಲಿ ಗಲಾಟೆ ಜಾಸ್ತಿ ನಡೆಯುತ್ತದೆಯೋ ಅಂತಹ ಸಮಯದಲ್ಲಿ ಸಾಕಾರ ಶರೀರದ ಮೂಲಕ ನೀವು ಯಾವ ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಅಂತಹ ಸಮಯದಲ್ಲಿ ಪ್ರಭಾವದ ಮೂಲಕ ಸೇವೆ ನಡೆಯುತ್ತದೆ. ಅಂದರೆ ನಿಮ್ಮ ಸೂಕ್ಷ್ಮ ದೇವತಾ ಸ್ವರೂಪದ ಪ್ರಭಾವದ ಮೂಲಕ ಸೇವೆ ನಡೆಯುತ್ತದೆ. ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಸಾಕ್ಷಾತ್ಕಾರದ ಮೂಲಕ ಎಲ್ಲರೂ ಪ್ರಭಾವಿತರಾದರು. ಪರೋಕ್ಷವಾಗಿ ಅಪರೋಕ್ಷವಾಗಿ ಸಾಕ್ಷಾತ್ಕಾರ ಎಲ್ಲರ ಮೇಲೂ ಪ್ರಭಾವವನ್ನು ಬೀರುತ್ತಾನೆ. ಅಂದರೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಎಲ್ಲರ ಮೇಲೂ ಸಾಕ್ಷಾತ್ಕಾರದ ಪ್ರಭಾವ ಆಯಿತು. ಅದೇ ರೀತಿ ಅಂತ್ಯದಲ್ಲೂ ಕೂಡ ಇದೇ ಸೇವೆ ನಡೆಯಬೇಕು. ನಿಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ನಿಮ್ಮ ಮೂಲಕ ಅನೇಕರಿಗೆ ಆಗಬೇಕು. ಅದಕ್ಕೋಸ್ಕರ ಮೊದಲು ಸ್ವಯಂ ನೋಡಿಕೊಳ್ಳಿ. ನಿಮ್ಮ ಸಂಪೂರ್ಣ ಸ್ವರೂಪದ ಸಾಕ್ಷಾತ್ಕಾರ ನಿಮಗೆ ಆಗುತ್ತಿದೆ ತಾನೆ? ಶಕ್ತಿಯರಾದ ನಿಮ್ಮನ್ನು ಜಗತ್ತಿನ ಜನ ಕೂಗಲು ಪ್ರಾರಂಭ ಮಾಡಿದ್ದಾರೆ. ಪರಮಾತ್ಮ ತಂದೆಯನ್ನು ಕಡಿಮೆ ಕೂಗಿ ಕರೆಯುತ್ತಾರೆ. ಶಕ್ತಿಯರಾದ ನಿಮ್ಮನ್ನು ತೀವ್ರ ಗತಿಯಿಂದ ಕೂಗಿ ಕರೆಯಲು ಪ್ರಾರಂಭ ಮಾಡಿದ್ದಾರೆ. ಅಂದ ಮೇಲೆ ಮಧ್ಯ ಮಧ್ಯದಲ್ಲಿ ಇಂತಹ ಸಂಪೂರ್ಣ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು. ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ನಂತರ ಆ ಅಭ್ಯಾಸದ ಮೂಲಕ ನಿಮಗೆ ಬಹಳಷ್ಟು ಆನಂದದ ಅನುಭವ ಆಗುತ್ತದೆ. ಒಂದು ಸೆಕೆಂಡ್ನಲ್ಲಿ ಆತ್ಮ ಶರೀರದಿಂದ ಭಿನ್ನ ಆಗುತ್ತದೆ. ಸೆಕೆಂಡ್ನಲ್ಲಿ ಶರೀರದಿಂದ ಭಿನ್ನ ಆಗುವಂತಹ ಅಭ್ಯಾಸ ಆಗ ನಿಮಗೆ ಆಗುತ್ತದೆ. ಈಗ ಅದೇ ಪುರುಷಾರ್ಥವನ್ನು ಮಾಡಬೇಕು. ವರ್ತಮಾನ ಸಮಯದಲ್ಲಿ ಮನಸಾ ಶಕ್ತಿಯ ಮೂಲಕ ಆತ್ಮದಲ್ಲಿ ಸರ್ವ ಶಕ್ತಿಯನ್ನು ತುಂಬಿಕೊಳ್ಳುವಂತಹ ಅವಶ್ಯಕತೆ ಇದೆ. ಯಾವಾಗ ಮಗ್ನ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಎಲ್ಲಾ ವಿಘ್ನಗಳೂ ಸಮಾಪ್ತಿಯಾಗುತ್ತದೆ. ವಿಘ್ನದ ಅಲೆ ಯಾವಾಗ ಬರುತ್ತದೆ ಅಂದರೆ ಯಾವಾಗ ಆತ್ಮಿಕತೆಯ ಫೋರ್ಸ್ ಕಡಿಮೆ ಆಗುತ್ತದೆಯೋ. ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಮಾತಿನ ಕಡೆ ಗಮನ ಕಡಿಮೆ ಆದಾಗ, ಆತ್ಮಿಕ ಸ್ಥಿತಿಯ ಫೋರ್ಸ್ ಕಡಿಮೆ ಆದಾಗ, ತೀವ್ರಗತಿಯಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವ ಮಾತಿನಲ್ಲಿ ಕೊರತೆಯ ಅನುಭವ ಆದಾಗ ವಿಘ್ನದ ಅಲೆ ಬರುತ್ತದೆ. ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ಶಿವರಾತ್ರಿಯ ಸೇವೆಗಿಂತ ಮೊದಲು ಸ್ವಯಂನಲ್ಲಿ ಶಕ್ತಿಯ ಫೋರ್ಸ್ ಅನ್ನು ತೀವ್ರಗತಿಯಿಂದ ತುಂಬಿಕೊಳ್ಳಬೇಕು. ಬಲೆ ಯೋಗದ ಪ್ರೋಗ್ರಾಮ್ ಅನ್ನು ಇಡುತ್ತೀರಾ? ಆದರೆ ಯೋಗದ ಮೂಲಕ ಶಕ್ತಿಯ ಅನುಭವವನ್ನು ಮಾಡಬೇಕು ಮತ್ತು ಅನ್ಯರಿಗೂ ಶಕ್ತಿಯ ಅನುಭವವನ್ನು ಮಾಡಿಸಬೇಕು. ಈಗ ಇಂತಹ ಕ್ಲಾಸ್ ಅನ್ನು ಮಾಡುವ ಅವಶ್ಯಕತೆ ಇದೆ. ಪ್ರತ್ಯಕ್ಷದಲ್ಲಿ ನಿಮ್ಮ ಶಕ್ತಿಯ ಆಧಾರದಿಂದ ಅನ್ಯರಿಗೂ ಕೂಡ ಶಕ್ತಿಯನ್ನು ನೀಡಬೇಕು. ಕೇವಲ ಹೊರಗಡೆ ಸೇವೆಯ ಪ್ಲಾನ್ನ ಬಗ್ಗೆ ವಿಚಾರ ಮಾಡಿದರೆ ಸಾಕಾಗುವುದಿಲ್ಲ. ನಿಮ್ಮ ಸಂಪೂರ್ಣ ದೃಷ್ಟಿ ಎಲ್ಲಾ ಮಾತಿನ ಕಡೆ ಇರಬೇಕು. ಯಾರು ನಿಮಿತ್ತರಾಗಿದ್ದಾರೋ ಅವರ ಮನಸ್ಸಿನಲ್ಲಿ ಸದಾ ಇದೇ ವಿಚಾರ ನಡೆಯಬೇಕು. ನನ್ನ ಹೂದೋಟದಲ್ಲಿ ಯಾವ ಮಾತಿನ ಕೊರತೆ ಇದೆ? ನನ್ನ ಹೂದೋಟದಲ್ಲಿ ಯಾವ ಮಾತಿನ ಕೊರತೆ ಇದೆ ಎಂದು ಕೊರತೆಯ ಕಡೆ ಸಂಪೂರ್ಣ ದೃಷ್ಟಿ ಇರಬೇಕು. ಸಮಯವನ್ನು ಕೊಟ್ಟು ಆ ದುರ್ಬಲತೆಯನ್ನು ಸಮಾಪ್ತಿ ಮಾಡಬೇಕು. ಹೇಗೆ? ಸಾಕಾರ ರೂಪದಲ್ಲಿ ನೀವು ನೋಡಿದ್ದೀರಾ. ಅಂದರೆ ಸಾಕಾರದಲ್ಲಿ ಬ್ರಹ್ಮ ತಂದೆ ಹೇಗಿದ್ದರು ಅನ್ನುವುದನ್ನು ನೀವೆಲ್ಲರೂ ನೋಡಿದ್ದೀರಾ. ಅಂತಹ ಅಲೆಯ ಸಮಯ ಬಂದಾಗ ಬ್ರಹ್ಮ ತಂದೆ ಹಗಲು ರಾತ್ರಿ ವಿಶೇಷವಾಗಿ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡುತ್ತಿದ್ದರು. ಆ ಸೇವೆಗೋಸ್ಕರ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ವಿಶೇಷ ಪ್ಲಾನ್ ನಡೆಯುತ್ತಿತ್ತು. ಶಕ್ತಿಹೀನ ಆತ್ಮರಿಗೆ ಶಕ್ತಿಯನ್ನು ತುಂಬುವ ಮಾತಿನ ಬಗ್ಗೆ ವಿಶೇಷವಾಗಿ ಬ್ರಹ್ಮ ತಂದೆಗೆ ಗಮನ ಇತ್ತು. ಬ್ರಹ್ಮ ತಂದೆ ಇಂತಹ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಅನೇಕ ಆತ್ಮರಿಗೆ ಅನುಭವ ಆಗುತ್ತಿತ್ತು. ರಾತ್ರಿಯ ಸಮಯದಲ್ಲೂ ಕೂಡ ಬ್ರಹ್ಮ ತಂದೆ ಸಮಯವನ್ನು ಮಾಡಿಕೊಂಡು ಆತ್ಮರಿಗೆ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡುತ್ತಿದ್ದರು. ಅಂದ ಮೇಲೆ ಈಗ ಇಂತಹ ವಿಶೇಷವಾಗಿ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಬೇಕು. ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿ ವಿಶೇಷವಾಗಿ ಇಂತಹ ಸೇವೆಯನ್ನು ಮಾಡಬೇಕು. ಆಗ ನಾಲ್ಕು ಕಡೆ ಬೆಳಕು ಮತ್ತು ಶಕ್ತಿಯ ಪ್ರಭಾವ ಹರಡುತ್ತದೆ. ಈಗ ಇಂತಹ ಸೇವೆಯ ಅವಶ್ಯಕತೆ ಇದೆ. ಹೇಗೆ? ಯಾರಾದರೂ ಶ್ರೀಮಂತರಾಗಿದ್ದರೆ ಅವರು ತಮ್ಮ ಸಮೀಪದ ಸಂಬಂಧಿಗಳಿಗೆ ಸಹಯೋಗವನ್ನು ನೀಡಿ ಅವರನ್ನೂ ಮೇಲೆ ಎತ್ತುತ್ತಾರೆ. ಅದೇ ರೀತಿ ವರ್ತಮಾನ ಸಮಯದಲ್ಲಿ ಯಾರೆಲ್ಲ ದುರ್ಬಲ ಆತ್ಮರಾಗಿದ್ದಾರೋ, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಎಷ್ಟೆಲ್ಲಾ ಜನ ದುರ್ಬಲ ಆತ್ಮರಿದ್ದಾರೋ, ಆ ಎಲ್ಲಾ ಆತ್ಮರಿಗೂ ವಿಶೇಷವಾಗಿ ಶಕ್ತಿಯ ಸಹಯೋಗವನ್ನು ನೀಡಬೇಕು. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಸಾವಿರ ಭುಜ ಉಳ್ಳಂತಹ ಬ್ರಹ್ಮ ತಂದೆಯ ಜೊತೆಯ ಅನುಭವವನ್ನು ನಿರಂತರ ಮಾಡುವಂತಹ ಸತ್ಯ ಸ್ನೇಹಿಗಳಾಗಿ ವರ್ತಮಾನ ಸಮಯದಲ್ಲಿ ಸಾವಿರ ಭುಜ ಉಳ್ಳಂತಹ ಬ್ರಹ್ಮ ತಂದೆಯ ಪಾತ್ರ ನಡೆಯುತ್ತಿದೆ. ಹೇಗೆ? ಆತ್ಮ ಭುಜ ಇಲ್ಲದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಅದೇ ರೀತಿ ಬಾಪ್ತಾದ ಕೂಡ ಭುಜ ಆದಂತಹ ಮಕ್ಕಳಾದ ನೀವಿಲ್ಲದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಪ್ರತಿಯೊಂದು ಕಾರ್ಯದಲ್ಲೂ ಮೊದಲು ತಂದೆಯ ಸಹಯೋಗ ಇದ್ದೇ ಇದೆ. ಎಲ್ಲಿಯವರೆಗೂ ಸ್ಥಾಪನೆಯ ಪಾತ್ರ ನಡೆಯುತ್ತಿರುತ್ತದೆಯೋ ಅಲ್ಲಿಯವರೆಗೂ ಬಾಪ್ತಾದ ಮಕ್ಕಳಿಗೆ ಪ್ರತಿ ಸಂಕಲ್ಪದಲ್ಲೂ ಪ್ರತಿ ಕ್ಷಣ ಜೊತೆಯನ್ನು ನೀಡುತ್ತಾರೆ. ಎಲ್ಲಿಯವರೆಗೂ ಸ್ಥಾಪನೆಯ ಪಾತ್ರ ನಡೆಯುತ್ತದೆಯೋ ಅಲ್ಲಿಯವರೆಗೂ ಪ್ರತಿ ಸಂಕಲ್ಪ ಮತ್ತು ಪ್ರತಿ ಕ್ಷಣ ಬಾಪ್ತಾದ ಜೊತೆಗೆ ಇದ್ದೇ ಇದ್ದಾರೆ. ಆದ್ದರಿಂದ ಎಂದೂ ಕೂಡ ಬೀಳ್ಕೊಡುಗೆಯ ಪರದೆಯನ್ನು ಹಾಕಿ ತಂದೆಯಿಂದ ವಿಯೋಗಿಗಳಾಗಬೇಡಿ. ಅಂದರೆ ತಂದೆಯಿಂದ ದೂರ ಆಗುವಂತಹ ಸಂಕಲ್ಪವನ್ನು ಮಾಡಬೇಡಿ. ಪ್ರೇಮದ ಸಾಗರನ ಅಲೆಯಲ್ಲಿ ಆಟವನ್ನು ಆಡಿ, ಪ್ರೇಮದ ಸಾಗರನ ಗುಣಗಾನವನ್ನು ಮಾಡಿ. ಆದರೆ ಎಂದು ಪೆಟ್ಟನ್ನು ತಿನ್ನಬೇಡಿ. ಅಂದರೆ ಪೆಟ್ಟನ್ನು ತಿಂದು ಗಾಯ ಮಾಡಿಕೊಳ್ಳಬೇಡಿ, ನೋವಿನ ಅನುಭವವನ್ನು ಮಾಡಬೇಡಿ. ತಂದೆಯ ಸ್ನೇಹದ ಪ್ರತ್ಯಕ್ಷ ಸ್ವರೂಪ ಅಂದರೆ ಸೇವೆಯ ಬಗ್ಗೆ ಕೂಡ ಸ್ನೇಹಿಗಳಾಗಿ, ಪರಮಾತ್ಮ ತಂದೆಯ ಬಗ್ಗೆ ಸ್ನೇಹ ಇದ್ದರೆ ಸೇವೆಯ ಬಗ್ಗೆ ಕೂಡ ಸ್ನೇಹಿಗಳಾಗಬೇಕು. ಇಂದಿನ ಶ್ಲೋಗನ್ ಆಗಿದೆ, ಅಶರೀರಿ ಸ್ಥಿತಿಯ ಅನುಭವ ಅಥವಾ ಅಶರೀರಿ ಸ್ಥಿತಿಯ ಅಭ್ಯಾಸವೇ ನಂಬರ್ ಒನ್ನಲ್ಲಿ ಬರಲು ಆಧಾರ ಆಗಿದೆ. ನಾವು ನಂಬರ್ ಒನ್ನಲ್ಲಿ ಬರಬೇಕು ಎಂದು ಬಯಸಿದರೆ ಅಶರೀರಿ ಸ್ಥಿತಿಯ ಅಭ್ಯಾಸವನ್ನು ಮಾಡಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಪ್ರತಿ ಕ್ಷಣ ಪ್ರತಿಯೊಂದು ಆತ್ಮದ ಬಗ್ಗೆ ಮನಸ್ಸಿನಲ್ಲಿ ಸ್ವತಃ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಶುದ್ಧ ವೈಬ್ರೇಷನ್ ಸ್ವಯಂಗೂ ಅನುಭವ ಆಗಬೇಕು, ಅನ್ಯರಿಗೂ ಅನುಭವ ಆಗಬೇಕು. ಮನಸ್ಸಿನಲ್ಲಿ ಪ್ರತಿ ಕ್ಷಣ ಸರ್ವ ಆತ್ಮರ ಬಗ್ಗೆ ಆಶೀರ್ವಾದದ ಸಂಕಲ್ಪವೇ ಉತ್ಪನ್ನ ಆಗಬೇಕು. ಮನಸ್ಸು ಸದಾ ಇದೇ ಸೇವೆಯಲ್ಲೇ ಬ್ಯುಸಿಯಾಗಿರಬೇಕು. ಹೇಗೆ? ವಾಣಿಯ ಸೇವೆಯಲ್ಲಿ ಬ್ಯುಸಿಯಾಗಿ ಇರುವಂತಹ ಅನುಭವವನ್ನು ಮಾಡಿದ್ದೀರಾ? ಒಂದು ವೇಳೆ ಸೇವೆ ಸಿಗದೇ ಇದ್ದರೆ ಸ್ವಯಂ ಖಾಲಿ ಇದ್ದೇನೆ ಎಂದು ಅನುಭವ ಮಾಡುತ್ತೀರಾ? ಸೇವೆ ಸಿಗದೇ ಇದ್ದರೆ ನನಗೆ ಏನೂ ಸೇವೆ ಇಲ್ಲ, ನಾನು ಖಾಲಿ ಕುಳಿತಿದ್ದೇನೆ ಎಂದು ಅನುಭವ ಮಾಡುತ್ತೀರಾ? ಅದೇ ರೀತಿ ಪ್ರತಿ ಕ್ಷಣ ವಾಣಿಯ ಜೊತೆ ಜೊತೆಗೆ ಮನಸಾ ಸೇವೆ ಸ್ವತಃ ನಡೆಯುತ್ತಿರಬೇಕು. ಒಳ್ಳೆಯದು. ಓಂ ಶಾಂತಿ.